श्री गुरुभ्यो नमः। हरि ओम। हयग्रीवं चिदानन्द विग्रहं सदनुग्रहं दशग्रीवच्छिदं शापान् मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम्। स्वान्तस्थानन्तशय्याय पूर्णज्ञानरसार्णसे उत्तुंगवाक्तरंगाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्या हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। वादिराजपदद्वन्द्ववारिजासक्तमानसान् विश्वप्रिय गुरुन् वंदे मंदोहम धीवि शुद्धये। सत्यम सत्यम पुनः सत्यम विष्णुतीर्थ प्रसादतः सर्वे कामाः भवन्त्येव शपथो बिंबसन्निधौ। चिंतामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वंदेह्यभीष्टदं। अज्ञानतिमिरच्छेदं बुद्धिसंपत्प्रदायकं विज्ञान विमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ಮುಂದೆ ವಾಜರಾಜಗುರು ಸಾರ್ವಭೌಮರು ಸಿದ್ಧಪುರಿ ಬಿಂದು ಸರೋವರ ಅಲ್ಲಿರತಕ್ಕಂಥ ಸನ್ನಿಧಾನದ ವರ್ಣನೆ ಮಾಡುತ್ತಾರೆ. ಈ ಸಿದ್ಧಪುರಿ ಈ ನಗರದ ಹತ್ತಿರ ಸರಸ್ವತಿ ನದಿ ಹರಿತಾ ಇದೆ. ಇಲ್ಲೇ ವಿಶೇಷವಾದ ಬಿಂದು ಸರೋವರ ಇರತಕ್ಕಂಥದ್ದು. ಇಲ್ಲಿ ಪುರಾಣದಲ್ಲಿ ಬರುವಂಥ ಕಥಾ ಒಂದು ಕಲ್ಪದಲ್ಲಿ ದೇವತೆಗಳು ದೈತ್ಯರು ಸೇರಿಕೊಂಡು ಸಮುದ್ರ ಮಥನ ಮಾಡಿದಾಗ ಲಕ್ಷ್ಮೀದೇವಿ ಇಲ್ಲಿಯೇ ಪ್ರಾದುರ್ಭೂತಳಾದ್ಲು ಅಂತ, ಲಕ್ಷ್ಮೀ ಸಮೇತನಾಗಿ ನಾರಾಯಣ ಇಲ್ಲಿ ನಿಂತದ್ದಕ್ಕೆ ಇದಕ್ಕೆ ಶ್ರೀಸ್ಥಳ ಅಂತ ಹೆಸರು ಬಂತು ಅಂತ ಕಥೆ ಇದೆ. ಇಲ್ಲಿ ಸರಸ್ವತಿ ನದಿ ದಡದಲ್ಲಿ ಕರ್ದಮ ಪ್ರಜಾಪತಿಗಳು ಬಹುಕಾಲ ತಪಸ್ಸು ಮಾಡಿದಾಗ ಭಗವಂತ ದರ್ಶನ ಕೊಟ್ಟು ಆತನ ತಪಸ್ಸಿನಿಂದ ಅವರ ಮೇಲೆ ಕೃಪೆಯಿಂದ ನಾರಾಯಣ ದೇವರ ಕಣ್ಣಿಂದ ನೀರು ಬಂತಂತೆ. ಆ ನೀರಿನ ಹನಿಗಳೇ ಬಿಂದು ಸರೋವರ ಆಯಿತು. ಮುಂದೆ ಕರ್ದಮರಿಗೆ ದೇವಹೂತಿಯನ್ನು ಸ್ವಯಂಭೂಮರುಗಳು ಕೊಟ್ಟು ಮದುವೆ ಮಾಡಿದ ಮೇಲೆ ಇಲ್ಲಿಯೇ ಕಪಿಲ ನಾವು ಭಗವಾತ್ಮ ಪ್ರಾದುರ್ಭೂತನಾಗಿ ದೇವಹೂತಿ ದೇವಿಗೆ ಜ್ಞಾನೋಪದೇಶ ಮಾಡಿದ ಜಾಗವಿದೆ. ಪರಶುರಾಮ ದೇವರು ತಂದೆ ಆಜ್ಞೆ ಪ್ರಕಾರ ತಾಯಿಯ ಹತ್ಯೆಯನ್ನು ಮಾಡಿ ತಾಯಿಯ ತಲೆ ಕತ್ತರಿಸಿದರು. ಮೇಲ್ನೋಟಕ್ಕೆ ಅದು ಪಾಪದಂತೆ ಕಂಡರೆ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಲೋಕಧರ್ಮೇಣ ಅಲ್ಲಿ ವಿಶೇಷವಾಗಿ ಸ್ನಾನ ತರ್ಪಣವನ್ನು ಮಾಡಿದರು ಬಿಂದು ಸರೋವರದಲ್ಲಿ. ಅದಕ್ಕೆ ಮಾತೃಶ್ರಾದ್ದ ಮಾತೃಗಂಗಾ, ಮಾತೃಶ್ರಾದ್ದಕ್ಕೆ ಉಪಯುಕ್ತವಾದಂಥ ಸ್ಥಳ, ಹಾಗೆ ಮಾತೃಗಂಗಾ ಅಂತ ಪ್ರಸಿದ್ಧಿ ಪಡೆದಿದೆ ಎಂದರು. ಇಲ್ಲಿ ವಿಶೇಷವಾಗಿ ಯಾರೇ ಭಗವಂತನ ಕಾರ್ಯವನ್ನು ಮಾಡಿದರೆ, ಯಾವ ಬಯಕೆಗಳು ಇಲ್ಲದೆ ಕಾರ್ಯವನ್ನು ಮಾಡಿದರೆ ಸಿದ್ಧಿಯನ್ನು ಕೊಡುತ್ತಾದ್ದರಿಂದ ಇದಕ್ಕೆ ಸಿದ್ಧಪುರಿ ಅಂತ ಹೆಸರು ಅಂದರು. ಇಲ್ಲಿ ವಿಶೇಷವಾಗಿ ಸ್ವಲ್ಪವೇ ನೀರಿದ್ದರೂ ಎಷ್ಟು ಜನ ಸ್ನಾನ ಮಾಡಿದರು, ಎಷ್ಟು ಬಟ್ಟೆ ಒಗೆದ್ರು, ಏನು ಪಾತ್ರೆ ತೊಳೆದರು, ನೀರು ಕೆಡಲ್ಲ ಎಂಬುದು ವಿಶೇಷವಾಗಿ ಇಲ್ಲಿಯ ಇತಿಹಾಸ ಹೇಳಿ ಶ್ಲೋಕ. ಭಾತಿ ಸಿದ್ಧಪುರಿ ಯತ್ರ ಸಿದ್ಧಾ ಮುಕ್ತಿಪುರಿ ನೃಣಾಂ ಪುಣ್ಯಂ ಬಿಂದು ಸರೋವರೋ ಪುಣ್ಯಂ ಬಿಂದು ಸರೋ ಯತ್ರ ಬಿಂದು ಮಾತ್ರಂ ಸರಸ್ಸಮಂ. ಯತ್ರ ಈ ಯಾವ ಸಿದ್ಧಪುರಿಯಲ್ಲಿ ನೃಣಾಂ ಮನುಷ್ಯರಿಗೆ ಮುಕ್ತಿಪುರಿ ಸಿದ್ಧ, ಮುಕ್ತಿಯ ಪುರಿ ಅಂದರೆ ವೈಕುಂಠ, ವೈಕುಂಠ ಲೋಕ ಸಿದ್ಧ ಆಗಿದೆ. ಸಾ ಸಿದ್ಧಪುರಿ ಭಾತಿ, ಅಂಥ ಸಿದ್ಧಪುರಿ ಹೊಳಿತಾ ಇದೆ. ಇನ್ನು ಹೇಳ್ತಾರೆ ಯತ್ರ ಯಾವ ಬಿಂದು ಸರೋವರದಲ್ಲಿ ಬಿಂದು ಮಾತ್ರ ಪುಣ್ಯಂ, ಒಂದು ಸ್ವಲ್ಪ ಹನಿಯಷ್ಟು ಪುಣ್ಯ ಬಂದರೂ ಕೂಡ ಅದು ಪುಣ್ಯ ಕಾರ್ಯ ಮಾಡಿದರೂ ಅದು ಸರಸ್ಸಮಂ ಸರೋವರಕ್ಕೆ ಸಮಾನವಾಗಿ ಆಗಿಬಿಡುತ್ತೋ ಅಂಥ ಆ ಸರೋವರ ಬಿಂದು ಸರೋವರವು ಅಲ್ಲಿ ಹೊಳೆಯುತ್ತಾ ಇದೆ ಅಂತ ಚೆನ್ನಾಗಿ ಹೇಳುತ್ತಾರೆ. ತುಂಬ ಸುಂದರ ಪ್ರಾಂತ, ಬಹಳ ಚೆನ್ನಾಗಿದೆ ಅಲ್ಲಿ. ನಂತರ ಪುಷ್ಕರ ಕ್ಷೇತ್ರವನ್ನು ವರ್ಣನೆ ಮಾಡ್ತಾ ಬರ್ತಾ ಇದ್ದಾರೆ. ಅಜ್ಮೀರಿಂದ ಒಂದು 7 ಮೈಲು ದೂರದಲ್ಲಿ ಪುಷ್ಕರ ಕ್ಷೇತ್ರ, ನಾವೆಲ್ಲ ಹೋಗಿದ್ವು. ಪದ್ಮಪುರಾಣ ಮತ್ತು ಮಹಾಭಾರತದ ವನಪರ್ವದಲ್ಲಿ ಈ ಪುಷ್ಕರ ಕ್ಷೇತ್ರದ ಮಹಾತ್ಮ್ಯ ಹೇಳಿದ್ದಾರೆ. ಪ್ರಯಾಗ ಹೇಗೆ ತೀರ್ಥರಾಜ ಅಂತ ಹೆಸರು ಬಂದಿದೆಯೋ ಪುಷ್ಕರ ಕ್ಷೇತ್ರಕ್ಕೂ ತೀರ್ಥರಾಜ ಅಂತ ಹೆಸರು. ಕುರುಕ್ಷೇತ್ರಂ ಗಯಾಂ ಗಂಗಾಂ ಪ್ರಭಾಸಂ ಪುಷ್ಕರಾಣಿ ಚ ಯತಾನಿ ಮನಸಾಧ್ಯಾತ್ವ ಅವಗಾಹ್ಯಂ ತಥೋ ಜಲೇ. ಕುರುಕ್ಷೇತ್ರ, ಗಯಾ, ಗಂಗಾ, ಪ್ರಭಾಸ, ಪುಷ್ಕರ ಇವೆಲ್ಲವನ್ನು ಮನಸ್ಸಲ್ಲಿ ನೆನೆದು ನೀರಲ್ಲಿ ಸ್ನಾನ ಮಾಡಬೇಕು ಅಂತ ವಿಶೇಷ ಪಂಚತೀರ್ಥಗಳ ನೆನಪು ಸ್ನಾನಕಾಲದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಪುಷ್ಕರ ಒಂದು. ಪುಷ್ಕರದಲ್ಲಿ 3 ಸರೋವರಗಳಿವೆ. ಅಲ್ಲಿ ಜ್ಯೇಷ್ಠ ಪುಷ್ಕರ, ಮಧ್ಯ ಪುಷ್ಕರ, ಕನಿಷ್ಠ ಪುಷ್ಕರ ಅಂತ 3 ಸರೋವರಗಳು. ಆ 3 ಸರೋವರಗಳಿಗೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ನಿಯಾಮಕರಾಗಿದ್ದಾರೆ. 3ರ ದೇವಸ್ಥಾನವೂ ಅಲ್ಲಿದೆ. ಇನ್ನು ಪ್ರಾಚೀನವಾದಂಥ ವರಾಹದೇವರ ದೇವಸ್ಥಾನವೂ ಕೂಡ ವಿಶೇಷವಾಗಿದೆ. ಇಲ್ಲಿ ಒಂದು ಕಥಾ ಏನು ಅಂದರೆ, ಹಿಂದೆ ವಜ್ರನಾಭ ಅಂತ ರಾಕ್ಷಸ ಇದ್ದ. ಅವನು ಮಕ್ಕಳನ್ನು ಕೊಲ್ತಾ ಇದ್ದ ಯಾವಾಗಲೂ. ಅದೇ ಸಮಯದಲ್ಲಿ ಬ್ರಹ್ಮದೇವರ ಮನಸ್ಸಿನಲ್ಲಿ ಯಜ್ಞ ಮಾಡುವಂಥ ಇಚ್ಛೆ ಆಯಿತು. ಅವರು ನಾರಾಯಣನ ನಾಭಿಕಮಲದಿಂದ ತಾವು ಹುಟ್ಟಿದರಲ್ವ, ಯಾವ ಸ್ಥಳದಲ್ಲಿ ಹುಟ್ಟಿದರೂ ಅದೇ ಸ್ಥಳಕ್ಕೆ ಬಂದು ಯಜ್ಞವನ್ನು ಮಾಡಲಿಕ್ಕೆ ಹೋದಾಗ ಆ ವಜ್ರನಾಭ ಅವರ ಮೇಲೆ ಆಕ್ರಮಣಕ್ಕೆ ಬಂದ. ಆ ವಜ್ರನಾಭನ ಮೇಲೆ ತಮ್ಮ ಕೈಯಲ್ಲಿರುವಂಥ ಕಮಲವನ್ನು ಎಸೆದರು, ಸತ್ತು ಹೋದವ. ಕಮಲದ ಪೆಟ್ಟಿಗೆ ಸತ್ತು ಹೋದ. ಆ ಪೆಟ್ಟು ಕೊಟ್ಟ ಕಮಲ ಇಲ್ಲಿ ಬಿತ್ತು. ಆ ಬಿದ್ದ ಸ್ಥಳವೇ ಪುಷ್ಕರ ಅಂತ ದೊಡ್ಡ ಸರೋವರ. ಹಾ, ಅಲ್ಲೇ ಬ್ರಹ್ಮದೇವರ ನಾಸಾಪುಟದಿಂದ ಹೊರಗೆ ಬಂದಂಥ ವರಾಹ ದೇವರು ಭೂಮಿಯನ್ನು ಸ್ಥಾಪಿಸಿ ನಂತರ ಈ ಸರೋವರಕ್ಕೆ ಹಾರಿ ಅವತಾರವನ್ನು ಸಮಾಪನ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ ಆ ಬ್ರಹ್ಮದೇವರ ಯಜ್ಞ ವೇದಿಕೆಯೇ ಅದು, ಬ್ರಹ್ಮದೇವರು ಯಜ್ಞ ಮಾಡಿದ ಸ್ಥಾನ. ಅಲ್ಲಿ 3 ಸರೋವರಗಳಾದವು ಅಂತ ಹೇಳ್ತಾ ಬರ್ತಾರೆ. ಇನ್ನು ವಿಶೇಷವಾಗಿ ಪುಷ್ಕರ ಕ್ಷೇತ್ರ ನೋಡಿದರೆ ದೊಡ್ಡ ದೊಡ್ಡ 3 ಶಿಖರಗಳಿರುವಂಥ ಪರ್ವತ, ಅದನ್ನೇ ತ್ರಿಕೂಟ ಪರ್ವತ ಅಂತಲೂ ಹೇಳಿ ಅಲ್ಲಿರುವ ಸ್ಥಳ ಪುರಾಣದಲ್ಲಿ ಗಜೇಂದ್ರ ಮೋಕ್ಷ ನಡೆದಂಥ ಘಟ್ಟ ಇಲ್ಲೇ ಅಂತ ಅಲ್ಲಿರುವಂಥ ಸ್ಥಳ ಪುರಾಣದಲ್ಲಿ ಹೇಳ್ತಾರೆ. ಇನ್ನು ಮುಂದೆ ಹೇಳ್ತಾರೆ, ಪುಷ್ಕರ ಕ್ಷೇತ್ರದ ವರ್ಣನೆ ಮಾಡ್ತಾರೆ ವಾದಿರಾಜ ಗುರು ಸಾರ್ವಭೌಮರು. ತೀರ್ಥಾನಾಮುತ್ತಮಂ ತೀರ್ಥಂ ಪುಷ್ಕರಂ ಮರ್ತ್ಯ ದುಷ್ಕರಂ ವಿಹರನ್ನಪಿ ವಾರಾಶೌ ವರಾಹೋ ಯತ್ಸರೋವಿಶತ್. ಹಾ, ಮರ್ತ್ಯ ದುಷ್ಕರಂ ಪುಷ್ಕರಂ ತೀರ್ಥಂ, ಮನುಷ್ಯರು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ದೊಡ್ಡದು ಪುಷ್ಕರ ಕ್ಷೇತ್ರ ತೀರ್ಥ. ಪುಷ್ಕರದ್ದು ಹಾಗೆ, ಕುರುಕ್ಷೇತ್ರದ್ದು ಹಾಗೆ, ತೋತಾದ್ರಿಯ ಒಂದು ಆ ಸರೋವರವು ಅಂಥದ್ದು ಎಷ್ಟು ದೊಡ್ಡದಯ್ಯ. ಆ ತೋತಾದ್ರಿಯಲ್ಲಿ ಸರೋವರದಲ್ಲಿ ನಿಂತು ಸ್ನಾನ ಮಾಡಲಿಕ್ಕೆ ಹರಸಾಹಸ ಮಾಡಬೇಕು. ಆ ಗಾಳಿಗೆ ನೀರು ಅಲೆಗಳು ಬಂದು ಬಡಿತಾ ಇದ್ದರೆ ಮನುಷ್ಯರು ಹಾಗೆ ಹೀಗೆ ಹಾಗೆ ಹೀಗೆ ಆಗ್ಬಿಡ್ತಾ ಇರ್ತಾರೆ. ಇನ್ನು ಮಳೆಗಾಲದಲ್ಲಿ ಆ ಸರೋವರ ತುಂಬಿ ಹೋದಾಗ ಗಾಳಿ ಬಂದರೆ ಎಷ್ಟು ಎತ್ತರ ಕಟ್ಟಡ ಸುತ್ತು ಅದರ ಮೇಲೆ ಹಾರಿಕೊಂಡು ನೀರು ಬರ್ತಾ ಇರುತ್ತೆ. ಯಪ್ಪ, ರೋಮಾಂಚನ ಆಗುತ್ತೆ. ಅಂಥದ್ದು ತೋತಾದ್ರಿ, ಪುಷ್ಕರ, ಕುರುಕ್ಷೇತ್ರ. ಇನ್ನು ಹೇಳ್ತಾರೆ, ಮರ್ತ್ಯ ದುಷ್ಕರಂ, ಮನುಷ್ಯರಿಂದ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂಥ ಪುಷ್ಕರಂ ತೀರ್ಥಂ, ಪುಷ್ಕರ ತೀರ್ಥ, ತೀರ್ಥಾನಾಂ ಉತ್ತಮಂ ಭವತಿ, ತೀರ್ಥಗಳಲ್ಲಿ ಉತ್ತಮ ತೀರ್ಥವಾಗಿದೆ. ಯಾಕೆ ಅಂದರು ಅಂದರೆ ಹೇಳ್ತಾರೆ, ವರಾಹ, ವರಾಹರೂಪಿಯಾದ ನಾರಾಯಣ ವಾರಾಶೌ ವಿಹರನ್ನಪಿ. ಸಕಲ ತೀರ್ಥರಾಜ ಯಾರು? ಸಮುದ್ರ ರಾಜ. ಅಲ್ಲೇ ವಿಹಾರ ಮಾಡುತ್ತಾ ಇದ್ದ, ಅಲ್ಲೇ ಅವತಾರ ಸಮಾಪ್ತಿ ಮಾಡಬಹುದಾಗಿತ್ತು. ಆದರೆ ಯತ್ಸರಹ ಆವಿಷತ್, ಈ ಸರೋವರವನ್ನೇ ಹುಡುಕೊಂಡು ಬಂದು ಇಲ್ಲೇ ತನ್ನ ಅವತಾರ ಸಮಾಪ್ತಿ ಮಾಡಿದ ಸ್ವಾಮಿ ಎಂದರೆ ಅದೆಂಥ ಒಂದು ತೀರ್ಥ ಆಗಿರಬೇಕು ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ವಿಶೇಷವಾಗಿರತಕ್ಕಂಥ ತೀರ್ಥ ಪ್ರಬಂಧದ ಪಶ್ಚಿಮ ಪ್ರಬಂಧ ಪೂರ್ಣಗೊಳಿಸ್ತಾ ಇದ್ದಾರೆ. ನಾಲ್ಕು ದಿಕ್ಕಿನ ಪ್ರಬಂಧ, ನಾಲ್ಕು ದಿಕ್ಕಿನ ಕ್ಷೇತ್ರಗಳನ್ನು ಪೂರ್ಣವಾಗಿ ಹೇಳಿದ್ದು, ಅದರಲ್ಲಿ ಪಶ್ಚಿಮ ದಿಕ್ಕಿನ ಪ್ರಬಂಧ ಪೂರ್ಣಗೊಳಿಸಿ ಈಗ ಉತ್ತರ ಪ್ರಬಂಧಕ್ಕೆ ಬರ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ಕೃಷ್ಣಾ ನದಿ ಅಂತ, ಈ ಕೃಷ್ಣಾ ನದಿ ಎಲ್ಲಿ ಬರುತ್ತೆ ಏನು ಅಂತ ಹೇಳ್ತಾ ಇದ್ದಾರೆ. ಈ ಪೂನಾದಿಂದ 14 ಮೈಲು ದೂರದಲ್ಲಿ ಸತಾರ ಅಂತ, ಅಲ್ಲಿಂದ 9 ಮೈಲು ದೂರದಲ್ಲಿ ಬಾಠರ್ ಅಂತ ಸ್ಟೇಷನ್ ಇದೆ. ಅದಕ್ಕೆ 40 ಮೈಲು ದೂರದಲ್ಲಿ ಒಂದು ಕ್ಷೇತ್ರ ಮಹಾಬಲೇಶ್ವರ ಅಂತ ಬರುತ್ತೆ. ಇಲ್ಲಿ ಕೃಷ್ಣಾ ನದಿ ಇದೆ. ಅಲ್ಲಿಂದಲೇ ಇಲ್ಲಿ ವರ್ಣನೆ ಆದಂಥ ಕೃಷ್ಣಾ ನದಿ ಅಲ್ಲೇ ಒಂದು ಪರ್ವತದಿಂದ ಹುಟ್ಟಿ ಬರ್ತಾ ಇದೆ. ಆ ಪರ್ವತದಿಂದ ಹುಟ್ಟಿ ಬಂದ ಪ್ರವಾಹ ಒಂದು ಕುಂಡಕ್ಕೆ ಬಂದು ಅಲ್ಲಿಂದ ಗೋಮುಖದಿಂದ ಇಳಿಯುತ್ತೆ. ಗೋಮುಖದಿಂದ ಇಳಿಯುತ್ತೆ. ಇಲ್ಲೇ ಮಹಾಬಲೇಶ್ವರ ದೇವಸ್ಥಾನವಿದೆ ಅಂತ ಹೇಳ್ತಾ ಇದ್ದಾರೆ. ಹಾ, ಬ್ರಹ್ಮದೇವರು ಸೃಷ್ಟಿಯ ಆರಂಭದಲ್ಲಿ ಇಲ್ಲಿಗೆ ವಿಶೇಷವಾಗಿ ಬಂದು ಯಜ್ಞ ಮಾಡಿದರು. ಆವಾಗ ಇಬ್ಬರು ದೈತ್ಯರು ಬಂದರು. ಯಾರು? ಬಲ, ಮಹಾಬಲ, ಅತಿ ಮಹಾಬಲ, ಅತಿಬಲ ಅಂತ. ಅದರಲ್ಲಿ ಅತಿಬಲನನ್ನು ವಿಷ್ಣು ಸಂಹಾರ ಮಾಡಿದರು, ಮಹಾಬಲನನ್ನು ದುರ್ಗಾದೇವಿ ಸಂಹಾರ ಮಾಡಿದಾಗ ಆ ಮಹಾಬಲ ಪ್ರಾರ್ಥನೆ ಮಾಡಿದ. ಅದಕ್ಕೆ ಅವನ ಹೆಸರು ಬಂತು, ರುದ್ರದೇವರಲ್ಲಿ ನೆಲೆಸಿದರು, ಮಹಾಬಲೇಶ್ವರ ಅಂತ. ಇನ್ನು ವಿಶೇಷವಾಗಿ ಇಲ್ಲಿಂದ ಹೊರಟಿರತಕ್ಕಂಥ ಕೃಷ್ಣಾ ನದಿ ಭೀಮಾ, ತುಂಗಭದ್ರಾ ಮುಂತಾದ ಎಲ್ಲ ನದಿಗಳನ್ನು ಸೇರಿಕೊಂಡು ಪುನಃ ಬೆಜವಾಡದ ಹತ್ತಿರ ಸಮುದ್ರವನ್ನು ಸೇರುತ್ತೆ ಅಂತ ಹೇಳ್ತಾ ನಾಲ್ಕು ಶ್ಲೋಕಗಳಿಂದ ಈ ಕೃಷ್ಣಾ ನದಿಯನ್ನು ವರ್ಣನೆ ಮಾಡುತ್ತಾರೆ ವಾದಿರಾಜ ಗುರು ಸಾರ್ವಭೌಮರು. ನಮಾಮಿ ಹೇಳಿ, ನಮಾಮಿ ಸುಕೃತ ಶ್ರೇಣೀಂ ಕೃಷ್ಣವೇಣೀಂ ತರಂಗಿಣೀಂ ಯದ್ವೀಕ್ಷಣಂ ಕೋಟಿ ಜನ್ಮಕೃತ ದುಷ್ಕರ್ಮ ಶಿಕ್ಷಣಂ. ಸುಕೃತಶ್ರೇಣೀಂ, ಆ ಕೃಷ್ಣವೇಣಿ ಎಂಥದ್ದು ಅಂದರೆ ಕೇವಲ ಸ್ವಲ್ಪ ಪುಣ್ಯ ಅಲ್ಲ, ಪುಣ್ಯಗಳ ತರಂಗಗಳನ್ನೇ ಕೊಟ್ಬಿಡುತ್ತಂತೆ, ಪರಂಪರೆಯನ್ನೇ ಕೊಟ್ಬಿಡುತ್ತೆ ಆ ಕೃಷ್ಣವೇಣಿ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ತರಂಗಿಣೀಂ, ತರಂಗಗಳು ಹೊಂದಿರತಕ್ಕಂಥದ್ದು ತರಂಗಿಣಿ ನದಿ. ಆ ಕೃಷ್ಣವೇಣಿ ನದಿಯನ್ನು ನಮಾಮಿ, ನಮಸ್ಕಾರ ಮಾಡ್ತೇನೆ. ಯದ್ವೀಕ್ಷಣಂ, ಯಾವ ಕೃಷ್ಣವೇಣಿಯನ್ನು ನೋಡಿದರೆ ಕೋಟಿ ಜನ್ಮ ಕೃತ ದುಷ್ಕರ್ಮ ಶಿಕ್ಷಣಂ, ಕೋಟಿ ಜನ್ಮಗಳಲ್ಲಿ ಮಾಡಿದ ಪಾಪಗಳು ಪರಿಹಾರ ಆಗಿಬಿಡುತ್ತೆ. ಆದ್ದರಿಂದ ಇಂಥ ಕೋಟಿ ಜನ್ಮಕೃತ ಪಾಪವನ್ನು ನಾಶನ ಮಾಡಿ ಪುಣ್ಯ ಪರಂಪರೆಗೆ ಕಾರಣ ಆಗಿರತಕ್ಕಂಥ ಕೃಷ್ಣವೇಣಿ ನದಿ ಅಭಿಮಾನಿ ದೇವತಾ ಅಂತರ್ಯಾಮಿ ಶ್ರೀಹರಿಗೆ ನಮಸ್ಕಾರ ಮಾಡುತ್ತಾ ಇದ್ದೇನೆ. ಎಲ್ಲ ಕಡೆ ಕೂಡ ಭಗವಂತ ಅವರಿಗೆ ಆಶ್ರಯವಾಗಿ ಪ್ರತಿಮೆಯಂತೆ ನಿಂತ ದೇವರು ವಾಯುದೇವರು, ಅಲ್ಲಿರುವ ಅಭಿಮಾನಿ ದೇವತಾ, ಅಲ್ಲಿ ನಮಸ್ಕಾರ ಮಾಡಬೇಕು ನಾವು. ಮುಂದೆ ಹೇಳಿ, ಗುರುಂ ಕನ್ಯಾಗತಂ ಧನ್ಯಾ ಯಾ ಪುರಸ್ಕೃತ್ಯ ಸೇವ್ಯಸೇ ಶ್ರೀಕೃಷ್ಣವೇಣಿ ಪಾಪಾನಿ ಸಾತ್ವಂ ಪುಣ್ಯಯಸಿ ಧ್ರುವಂ. ಇಲ್ಲಿ ಹೇಳ್ತಾರೆ, ಹೇ ಕೃಷ್ಣವೇಣಿ, ಹೇ ಕೃಷ್ಣವೇಣಿ ನದಿಯೇ, ಧನ್ಯ ಹೇಳ್ತಾರೆ, 3.5 ಕೋಟಿ ತೀರ್ಥಗಳಿಂದ ಕೂಡಿದ ಭಾಗೀರಥಿ ಸನ್ನಿಧಾನ ಕೃಷ್ಣವೇಣಿಯಲ್ಲಿದೆ, ಆದ್ದರಿಂದ ನೀನು ಧನ್ಯಳಾಗಿದ್ದಿ. ಯಾತ್ವಂ, ನೀನು ಕನ್ಯಾಗತಂ ಗುರುಂ ಪುರಸ್ಕೃತ್ಯ ಸೇವ್ಯಸೇ. ಕನ್ಯಾ ರಾಶಿಯಲ್ಲಿ ಬೃಹಸ್ಪತ್ಯಾಚಾರರು ಅಂದರೆ ಗ್ರಹ ಬೃಹಸ್ಪತಿ ಗ್ರಹ ರೂಪದಲ್ಲಿ ಬೃಹಸ್ಪತ್ಯಾಚಾರರು ಬಂದಾಗ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡುತ್ತಾರೆ ಎಲ್ಲರೂ ಕೂಡ. ಅದಕ್ಕೆ ಹೇಳ್ತಾರೆ, ಗುರು ಕನ್ಯಾ ರಾಶಿಗೆ ಬಂದಾಗ ಬೃಹಸ್ಪತಿ ಸುರಾಧ್ಯಕ್ಷ ಸರ್ವಲೋಕ ನಮಸ್ಕೃತ ಗೃಹಾಣಾರ್ಘ್ಯಂ ಮಯಾ ದತ್ತಂ ಕನ್ಯಾಸ್ಥೋ ಭಾರ್ಯಯಾ ಸಹ ಅಂತ ಮಂತ್ರದಿಂದ ಬೃಹಸ್ಪತಿಗೆ ಅರ್ಘ್ಯ ಕೊಟ್ಟು ಪೂಜಿಸಿ ನಂತರ ಕೃಷ್ಣವೇಣಿ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಶಾಸ್ತ್ರವಿಧಿ ಅಂತ. ಆವಾಗ ಅಂದರೆ ಗುರು ಕನ್ಯಾ ರಾಶಿಯಲ್ಲಿರುವಾಗ 3.5 ಕೋಟಿ ತೀರ್ಥಾಭಿಮಾನಿಗಳ ಜೊತೆಗೆ ಗಂಗಾದೇವಿಯ ಸನ್ನಿಧಾನ ಕೃಷ್ಣಾ ನದಿಯಲ್ಲಿರುತ್ತೆ ಅಂತ ಅದನ್ನಿಟ್ಟುಕೊಂಡು ವಿಶೇಷವಾಗಿ ಗುರುಂ ಕನ್ಯಾಗತಂ ಧನ್ಯ ಅಂತ ವಿಶೇಷವಾಗಿ ವಾಜರಾಜರು ಸ್ತೋತ್ರ ಮಾಡಿದ್ದಾರೆ. ಇನ್ನು ಮುಂದೆ ಹೇಳ್ತಾರೆ, ಹೇ ಕೃಷ್ಣವೇಣಿ, ವಿಶೇಷವಾಗಿ ಗುರು ಕನ್ಯಾ ರಾಶಿಯಲ್ಲಿರುವಾಗ ಆ ನಿಮಿತ್ತದಿಂದ ನೀನು ವಿಶೇಷವಾಗಿ ಪತ್ನಿ ಸಹಿತರಾದಂಥ ಬೃಹಸ್ಪತಿ ಆಚಾರನ ಸೇವಿಸಿ ನೀನು ಧನ್ಯಳಾಗಿ ನಿನ್ನನ್ನು ಸೇವಿಸುವವರನ್ನು ಧನ್ಯರನ್ನಾಗಿ ಮಾಡ್ತೀಯ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಹಾ, ಕಿಂ ವರ್ಣಯಾಮಿ ಹೇ ಕೃಷ್ಣೇ ತ್ವಯಿ ಕೃಷ್ಣಸ್ಯ ಸನ್ನಿಧಿಂ ಹೇಳಿ, ಕಿಂ ವರ್ಣಯಾಮಿ ಹೇ ಕೃಷ್ಣೇ ತ್ವಯಿ ಕೃಷ್ಣಸ್ಯ ಸನ್ನಿಧಿಂ ಯತ್ ಸಮಸ್ತ ಪದೋಕ್ತೌ ತು ಪುಂಭಾವಮವಲಂಬಸೆ. ಇಲ್ಲಿ ಹೇಳ್ತಾ ಇದ್ದಾರೆ, ಹೇ ಕೃಷ್ಣೇ, ಕೃಷ್ಣಾ ನದಿಯೇ, ತ್ವಯಿ ಕೃಷ್ಣಸ ಸನ್ನಿಧಿಂ, ಆ ಕೃಷ್ಣನ ಸನ್ನಿಧಾನ ನಿನ್ನಲ್ಲಿ ಎಷ್ಟಿದೆ ಅಂತ. ಕಿಂ ವರ್ಣಯಾಮಿ, ಏನು ವರ್ಣನೆ ಮಾಡಲಿಪ್ಪ. ಯತ್ ಸಮಸ್ತ ಪದೋಕ್ತವುತು, ಕೃಷ್ಣವೇಣಿ ಅಂತ ಸಮಾಸ ಪದ ಹೇಳುವಾಗ ಅಲ್ಲಿ ಕೃಷ್ಣ ಎಂಬ ಪದದಿಂದ ನಿನಗೆ ವಾಚತ್ವ ಬರ್ತಾ ಇದೆ. ಕೃಷ್ಣ ಕೃಷ್ಣ ಅಂತ ಕರೀತಾ ಇದ್ದಾರೆ. ಅಂದರೆ ವಿಶೇಷವಾಗಿ ಕೃಷ್ಣ ಶಬ್ದಕ್ಕೆ ಅಲ್ಲಿ ಕೃಷ್ಣಯ ಸಹಿತ ವೇಣಿ ಕೃಷ್ಣಾವೇಣಿ ಅಂತಾಗಬೇಕಾಗಿತ್ತು, ಆ ಕೃಷ್ಣವೇಣಿ ಅಂತಾಯಿತು. ಕೃಷ್ಣ ಶಬ್ದಕ್ಕೆ ಕೃಷ್ಣ ಅಂದರೆ ಸ್ತ್ರೀಲಿಂಗ ರೂಪ, ಕೃಷ್ಣ ಅಂತಾಗಿದೆ, ಪುಲ್ಲಿಂಗ ರೂಪ ಬಂದಿದೆ ಅದಕ್ಕೆ, ಅದು ಪುಂವದ್ಭಾವ ಅಂತ ಹೇಳ್ತಾರೆ ವ್ಯಾಕರಣ ಶಾಸ್ತ್ರದಲ್ಲಿ. ಆದ್ದರಿಂದ ಕೃಷ್ಣನ ಸನ್ನಿಧಾನ ಹೆಚ್ಚಿರೋದರಿಂದ ಕೃಷ್ಣ ಎಂಬ ಶಬ್ದ ಕೃಷ್ಣಾವೇಣಿ ಅಂತಾಗಬೇಕಾಗಿದ್ದು ಕೃಷ್ಣವೇಣಿ ಅಂತಾಗಿದೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಕೃಷ್ಣ ನದಿಯ ಜಲಸ್ಪರ್ಶ ಎಂಥದ್ದು ಹೇಳ್ತಾರೆ. ತ್ಯಕ್ತ್ವಾಯಸಂ ಆಯಸ್ತ್ವ ತ್ಯಕ್ತ್ವ ಆಯಸ್ತ್ವಮಯೋ ಯಾತಿ ರಸಸ್ಪರ್ಶಾತ್ ಸುವರ್ಣತಾಂ ಏವಂ ಕೃಷ್ಣ ಜಲಸ್ಪರ್ಶಾತ್ ಪಾಪಂ ಸದ್ಯೋ ಹಿ ಪುಣ್ಯತಾಂ. ಇಲ್ಲಿ ಹೇಳ್ತಾ ಇದ್ದಾರೆ ಹೇಗೆ ಬಂಗಾರದ ಸ್ಪರ್ಶ ಆದರೆ ಕಬ್ಬಿಣವೂ ಬಂಗಾರ ಆಗಿಬಿಡುತ್ತೋ, ಹಾಗೆ ಎಂಥ ಪಾಪಿ ಆದರೂ ಕೃಷ್ಣ ಜಲ ಸ್ಪರ್ಶ ಮಾಡಿದರೆ ಅವನ ಪಾಪವೆಲ್ಲ ಪುಣ್ಯ ಆಗಿಬಿಡುತ್ತಂತೆ. ಕಬ್ಬಿಣ ಬಂಗಾರ ಆದಂತೆ ಇಲ್ಲಿ ಪಾಪ ಹೋಗಿ ಬೇರೆ ಪುಣ್ಯ ಬರುವುದು ಅಂತಲ್ಲ, ಪಾಪವೇ ಪುಣ್ಯವಾಗಿ ಕನ್ವರ್ಟ್ ಆಗಿಬಿಡುತ್ತೆ ಅಂತ. ಅದೆಂಥದ್ದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಹೇಳ್ತಾರೆ ಪಾಪ ಪುಣ್ಯವಾಗಿ ಆಗಿಬಿಡಬೇಕು ಅಂತಾದರೆ ಭಗವಂತನಲ್ಲಿ ಸಮರ್ಪಣೆ ಒಂದೇ ಮಾರ್ಗ. ಅಂಥ ಬುದ್ಧಿ ಕನ್ಯಾ ಸ್ನಾನ ವಿಶೇಷವಾಗಿ ಕೃಷ್ಣ ಸ್ನಾನದಿಂದ ಬರುತ್ತೆ ಎಂಬುದನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಅರ್ಥವನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಕನ್ಯಾಗತಂ ಗುರುಂ ಅಂತ ಹೇಳ್ತಾರೆ. ಕನ್ಯಾ ರಾಶಿಯಲ್ಲಿ ಗುರು ಬಂದಾಗ ಅಂತ ಒಂದು ಅರ್ಥ. ಇನ್ನೊಂದಿದೆ, ಏನದು? ಮದುವೆ ಆಗದೇ ಇರುವಂಥ ಹುಡುಗಿ ಕನ್ಯಾ, ಆ ಕನ್ಯಾಗಮನ ಮಾಡುವಂಥ ಶ್ರೇಷ್ಠ ಆಚಾರ್ಯ ಗುರು. ಹಾ, ಅದಕ್ಕೆ ಹೇಳ್ತಾರೆ ಕನ್ಯಾಗಮನ ಸಾಮಾನ್ಯವಾಗಿ ನಿಷಿದ್ಧ. ಅಂಥ ನಿಷಿದ್ಧ ಕಾರ್ಯ ಮಾಡಿದ ಜ್ಞಾನಿಯಾದ ಆಚಾರ್ಯ ಇದ್ದರೆ ಅಂಥ ನಿಷಿದ್ಧವಾದ ಜ್ಞಾನಿಯಾದ ಆಚಾರ್ಯನ ಪುರಸ್ಕಾರ ಮಾಡಿಕೊಂಡು ಇನ್ನು ಸೇವಾ ಮಾಡಲಿಕ್ಕೆ ಬಂದರೆ ಅವರ ಪಾಪವನ್ನು ಪುಣ್ಯವನ್ನಾಗಿ ಮಾಡಿಬಿಡ್ತೀಯ. ಇನ್ನು ವಿಶೇಷವಾಗಿರತಕ್ಕಂಥ ನಿನ್ನ ಸ್ಪರ್ಶದಿಂದ ಪಾಪವೇ ಪುಣ್ಯ ಆಗಿಬಿಡುತ್ತೆ. ಅಲ್ಲಿ ಹೇಳ್ತಾ ಇದ್ದಾರೆ ಬೃಹಸ್ಪತ್ಯಾಚಾರ್ಯರಂಥ ಮಹಾನುಭಾವರು ನಿನ್ನಲ್ಲಿ ಸನ್ನಿಧಾನಯುಕ್ತರಾಗಿ ಬರ್ತಾ ಇದ್ದಾರೆ, ನೀನು ಪಾಪವನ್ನೇ ಪುಣ್ಯವನ್ನಾಗಿ ಮಾಡಿಬಿಡ್ತೀಯ, ಎಂಥೆಂಥ ಪಾಪವಿದ್ದರೂ ಪರಿಹಾರ ಮಾಡ್ತೀಯ ಅಂತ ಹೇಳ್ತಾ ಇದ್ದ. ನಂತರ ಶ್ರೀಕೃಷ್ಣ ವೇಣಿ ಹೇಳಿ, ಕಲ್ಯಾಣಿ ಯಾಚೇತ್ವಾಂ ಅಹಮನ್ವಹಂ ಶ್ರೀಕೃಷ್ಣ ಚರಣಾಂ ಭೋಜೇ ಭಕ್ತಿಂ ಭಕ್ತ ಭವಚ್ಛಿದಿ. ಇಲ್ಲಿ ಹೇಳ್ತಾರೆ ಹೇ ಕಲ್ಯಾಣಿ, ಕೃಷ್ಣವೇಣಿ, ತ್ವಾಂ ನಿನ್ನನ್ನು ಕುರಿತು, ಅಹಂ ಅನ್ವಹಂ ನಾನು ನಿರಂತರದಲ್ಲಿ ನಿನ್ನ ಕುರಿತು ನೀನೆಂಥವಳು ಚಿಂತನೆ ಮಾಡ್ತೇನೆ. ನೀನೆಂಥವಳು ಅಂದರೆ ಹೇಳ್ತಾ ಇದ್ದಾರೆ ಭವಚ್ಛಿದಿ, ಭಕ್ತರ ಸಂಸಾರವನ್ನು ನಾಶ ಮಾಡತಕ್ಕಂಥ ಶ್ರೀಕೃಷ್ಣ ಚರಣಾಂಬೋಜೆ, ಭಕ್ತರ ಸಂಸಾರ ನಾಶಕವಾದ ಶ್ರೀಕೃಷ್ಣನ ಚರಣಾಂಬೋಜಗಳಲ್ಲಿ ಭಕ್ತಿಂ ಯಾಚೆ, ಮಹಾತ್ಮ ಜ್ಞಾನಪೂರ್ವಕವಾದ ದೃಢವಾದ ಭಕ್ತಿಯನ್ನು ನಿನ್ನಲ್ಲಿ ಬೇಡುತ್ತೇನೆ. ಇಲ್ಲಿ ಗೊತ್ತಾಗುತ್ತೆ ನಮಗೆ ಏನದು, ಕೃಷ್ಣ ಜಲ ಸ್ಪರ್ಶ ಮಾಡುವುದರಿಂದಲೇನೆ ನಮ್ಮ ಪಾಪವೆಲ್ಲ ಪುಣ್ಯ ಆಗಿಬಿಡುತ್ತೆ ಅಂದರೆ ಅದು ಸುಮ್ಮನೆ ಆಗಲ್ಲ. ಕೃಷ್ಣಾ ಜಲ ಸ್ಪರ್ಶ ಮಾಡಿದರೆ ಭಗವಂತನ ಮಹಾತ್ಮ ಜ್ಞಾನ ಬರುತ್ತೆ. ಭಗವಂತನ ಮಹಾತ್ಮ ಜ್ಞಾನ ಬಂದರೆ ಏನಾಗುತ್ತೆ ಅಂದರೆ ವಿಶೇಷವಾಗಿರತಕ್ಕಂಥ ಭಗವಂತನಿಗೆ ಸರ್ವಕರ್ಮ ಸಮರ್ಪಣೆ ಮಾಡುವಂಥ ಬುದ್ಧಿ ಬರುತ್ತೆ. ಅದರಿಂದ ಎಲ್ಲ ಪಾಪಗಳು ಪುಣ್ಯ ಆಗಿಬಿಡುತ್ತೆ ಭಗವಂತನ ಅನುಗ್ರಹದಿಂದ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ವಾದಿರಾಜಗುರು ಸಾರ್ವಭೌಮರು ಪಂಢರಾಪುರಕ್ಕೆ ಬರ್ತಾ ಇದ್ದಾರೆ. ಈ ಪಂಢರಾಪುರಕ್ಕೆ ಲೋಹ ಅಂತಲೂ ಇಲ್ಲಿ ಹೆಸರು, ಇದು ಪಂಢರಾಪುರ ಅಂತಲೂ ಹೆಸರು. ಇಲ್ಲಿ ಲೋಹಕ್ಷೇತ್ರ ಅಂತ ಹೇಗೆ ಬಂತು ಹೆಸರು, ಹಾಗೆ ಇದು ಪಂಢರಾಪುರ ಅಂತ ಹೆಸರು ಹೇಗೆ ಬಂತು, ಅಲ್ಲಿ ಪಾಂಡುರಂಗ ಹೇಗಿದ್ದಾನೆ, ಇವೆಲ್ಲವನ್ನ ನಾಳೆ ನಾವು ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.